ಈ ತನಕ ಗೀತೆಯ ಬಗ್ಗೆ ಪ್ರವಚನ ಕಾರ್ಯಕ್ರಮಗಳು ನಡೆದಿದೆ.
ಭಗವದ್ಗೀತೆಯಿಂದ ಭಾರತಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ಎಲ್ಲ ಕಡೆ ಕೇಳಿ ಬಂದು ಏನದು ಗೀತೆಯ ಮಹತ್ವ ಹಾಗೆ ಎಂದು ಒಂದು ಪ್ರಶ್ನೆ ಹುಟ್ಟಿ ಅದರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡೋಣ ಅಂತ ಹುಡುಕ್ತಾ ಇದ್ದೆ. ಗೀತೆಯ ಭಕ್ತರೇ ಜಾಸ್ತಿ ಸಿಕ್ಕಿ ಚರ್ಚೆಗೆ ಅವಕಾಶಗಳು ಕೊಡಲಿಲ್ಲ. ಆದರೆ ಚರ್ಚೆಗಳಿಗೆ ಯಾವತ್ತೂ ವಿಷಯ ಆಗುವಂತಹ ಪೂಜ್ಯ ಪೈದಾವರ ಶ್ರೀಪಾದಂಗಳವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರಾದ್ದರಿಂದ ಈ ಚರ್ಚೆಗೆ ಇವರಲ್ಲೇ ಬಂದರೆ ಒಳ್ಳೆಯದು ಅಂತ ಹೇಳಿ ಆಗಮಿಸಿದಾಗ ಶ್ರೀಪಾದಂಗಳವರು ನಮ್ಮ ಪರವಾಗಿ ನಮ್ಮ ಶಿಷ್ಯರು ಉತ್ತರ ಕೊಡ್ತಾರೆ ಅಂತ ಅವರು ಬಹಳ ಧೈರ್ಯವಾಗಿ ಕೂತಿದ್ದಾರೆ. ಅವರ ಶಿಷ್ಯರಾದ ವಿದ್ವಾಂಸರುಗಳು ನನ್ನ ಬೆನ್ನ ಹಿಂದೆ ಇದ್ದಾರೆ. ನಮಗೆ ಬರಬಹುದಾದ ಪ್ರಶ್ನೆಗಳನ್ನು ಅವರ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ. ನನಗೆ ಬರುವ ಪ್ರಶ್ನೆ ನಿಮಗೂ ಬಂದಿರಬಹುದು, ಕೇಳಲಿಕ್ಕೆ ಹೆದರಿಕೆ ಇರಬಹುದು, ಭಕ್ತಿ ಅಡ್ಡಿಯಾಗಿರಬಹುದು. ಆದರೆ ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಕೇಳ್ತಾ ಇದ್ದೇನೆ. ಮೊಟ್ಟ ಮೊದಲು ಈ ದಿವಸ ಕುರುಕ್ಷೇತ್ರದ ರಣಾಂಗಣದಲ್ಲಿ ಅರ್ಜುನನಿಗೆ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅಂತ ಗೀತಾ ಜಯಂತಿ ಎಂದು ಬೆಳಗಿನಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಆ ರಣರಂಗದ ಸಮಾಧಾನವಾದ ಪ್ರಸಂಗದಲ್ಲೂ ನಮಗೆ 10 ನಿಮಿಷ ಪ್ರವಚನ ಕೇಳಲಿಕ್ಕೆ ವ್ಯವಧಾನ ಇರಲ್ಲ. ಹಾಗಿರುವಾಗ ಅಂತಹ ರಣರಂಗದ ತುಮುಲದಲ್ಲಿ ಎರಡು ಸೇನೆಗಳು ಸಿದ್ಧವಾಗಿ ನಿಂತಿದೆ. ಶತ್ರುಗಳು ಯಾವಾಗ ಅಸ್ತ್ರ ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ. ಇನ್ನೇನು ಯುದ್ಧಕ್ಕೆ ಸಿದ್ಧವಾಗಿರುವ ಆ ಹಂತದಲ್ಲಿ ಕೃಷ್ಣ ಗೀತಾ ಉಪದೇಶ ಮಾಡ್ತಾ ಕೂತ್ಕೊಂಡ, ಅರ್ಜುನ ಕೇಳ್ತಾ ಕೂತ್ಕೊಂಡ ಅಂತಂದ್ರೆ ಇದ್ರ ಎಷ್ಟು ಮಟ್ಟಿಗೆ ಸರಿ, ಹೇಗೆ ಸಾಧ್ಯ? 18 ಅಧ್ಯಾಯ ಗೀತಾ ಪಾರಾಯಣ ಮಾಡ್ತಾ ಕೂತ್ರ ಕೃಷ್ಣ ಅರ್ಜುನರು ಇಬ್ಬರು ಕೂಡ, ಯುದ್ಧದ ಗತಿ ಏನು? ಯಾರು ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಆಕ್ರಮಿಸಿ ಬಿಡಬಹುದಲ್ಲ. ಆದ್ರೆ ಇಂತಹ ಸಂಕೀರ್ಣವಾದ ಸಂದರ್ಭದಲ್ಲಿ ಭಗವದ್ಗೀತೆ ಉಪದೇಶ ಆಯಿತು ಅನ್ನೋದು ತೀರ ಅವೈಜ್ಞಾನಿಕ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಅಥವಾ ಅವರು ಒಂದೆರಡು ಮಾತಲ್ಲಿ ಕೃಷ್ಣ ಉಪದೇಶ ಮಾಡಿರಬೇಕು, ಅದನ್ನು ವೇದವ್ಯಾಸ ನಮಗೆ 18 ಅಧ್ಯಾಯವಾಗಿ ವಿಸ್ತಾರ ಮಾಡಿರಬೇಕು ಅಂತ ಹೀಗೇನಾದರೂ ಕಲ್ಪನೆ ಮಾಡಬೇಕು. ಏನು ಸಮಾಚಾರ? ಇಂತಹ ಸಂಕೀರ್ಣತೆಯಲ್ಲಿ ಹೇಗೆ ಉಪದೇಶವನ್ನು ಕೇಳುವ ವ್ಯವಧಾನ ಇರಕ್ಕೆ ಸಾಧ್ಯ ಅನ್ನುವುದು ನನ್ನ ಮೊದಲ ಆಕ್ಷೇಪವಾಗಿದೆ.
ಶ್ರೀಪಾದಂಗಳವರು ಭಗವದ್ಗೀತೆ, ಹಿಂದೂ ಧರ್ಮ ಹಾಗೂ ಅವರ ಧೋರಣೆಯ ಬಗ್ಗೆ ಎಷ್ಟು ಕಟುವಾಗಿ ಪ್ರಶ್ನೆಗಳನ್ನು ಕೇಳಿದರೂ ಉದ್ವೇಗ ಇಲ್ಲದೆ ಉತ್ತರಿಸುವ ತಾಳ್ಮೆ ಇದೆ, ಜಾಣ್ಮೆ ಇದೆ ಅವರಿಗೆ. ಆ ಧೈರ್ಯವೇ ನಮ್ಮ ರಾಮವಿಠಲಾಚಾರ್ಯರಂಥ ನಾಸ್ತಿಕ ಪ್ರತಿನಿಧಿಗಳಾಗಿ ಶ್ರೀಪಾದಂಗಳವರ ಮುಂದೆ ಈ ಪ್ರಶ್ನೆಯನ್ನು ಇಡೋದಕ್ಕೆ ಕಾರಣ ಆಗಿರಬಹುದು. ಒಂದು ಮಾತನ್ನು ಹೇಳಿದ್ರು, ಎಲ್ಲಿ ನೋಡಿದ್ರು ಗೀತಾ ಭಕ್ತರೇ ಕಾಣಿಸ್ತಾ ಇದ್ರು, ಕೇಳೋಕ್ಕೆ ಅವಕಾಶ ಆಗಲಿಲ್ಲ ಅಂದ್ರೆ ಇಲ್ಲಿ ಕೂತಿರೋರು ಗೀತೆಯ ಅಭಕ್ತರು ಅಂತ ಅನ್ಕೊಳ್ಬೇಡಿ ಅಂತ ಮೊದಲು ಅವರೇ ತಿಳಿಸ್ತಾ ಇದ್ದೇನೆ. ನಾನು ಗೀತೆಯನ್ನ ಕಟ್ಟಾ ನಂಬಿರುವ ಗೀತಾ ಸಿದ್ಧಾಂತವನ್ನು ಅನುಸರಿಸುವ ಶ್ರೋತೃಗಳು ಇಲ್ಲಿ ಕೂತಿದ್ದಾರೆ. ಆದರೆ ಕಲ್ಲು ಹೊಡೆಯುವ ಶ್ರೋತೃಗಳಲ್ಲ. ನೀವು ಕೇಳುವ ಪ್ರಶ್ನೆಗೆ ತಕ್ಕದಾದ ಸಮಾಧಾನ ಶ್ರೀಪಾದಂಗಳವರಿಂದ ಬರ್ತದೆ ಅನ್ನೋ ವಿಶ್ವಾಸ ತಾಳಿರುವ ಶ್ರೋತೃಗಳು ಇಲ್ಲಿ ಕೂತಿದ್ದಾರೆ. ಮೊದಲನೇದಾಗಿ ಅವರು ಮಾಡಿದ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಬರುವಂತಹದ್ದು. ರಣರಂಗದಲ್ಲಿ ಈ 18 ಅಧ್ಯಾಯದ ಗೀತೆಯ ಪ್ರಶ್ನೆ ಇದು ಅಸಂಗತ ಅಲ್ಲವೇ ಅಂತ ಒಂದು ಅಂಶವನ್ನು ತಾವು ಗಮನಿಸಬೇಕು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಅಲ್ಲಿ ಕೇಳೋಕ್ಕೆ ಧೃತರಾಷ್ಟ್ರ ಇರಲಿಲ್ಲ, ಅಥವಾ ಅರ್ಜುನ ವಾಚ ಅಂತ ಅರ್ಜುನ ಶ್ಲೋಕಗಳನ್ನು ಹಾಡಿ ಹೇಳಲಿಲ್ಲ, ಕೃಷ್ಣನ ಶ್ಲೋಕ ರೂಪದಲ್ಲಿ ಉತ್ತರವನ್ನು ಕೊಡಲಿಲ್ಲ. ಶ್ರೀರಾಮವಿಠಲಾಚಾರ್ಯರು ಒಬ್ಬ ಅಧ್ಯಾಪಕರು, ತರಗತಿಯಲ್ಲಿ ದಡ್ಡ ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಹೇಳಬೇಕೋ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಅಷ್ಟು ಡೀಟೈಲ್ ಆಗಿ ಪಾಠ ಹೇಳುವ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಅವರ ಗಮನಕ್ಕೆ ಬಂದಿರಬಹುದು. ಒಂದು ಅಂಶವನ್ನು ನಾವು ಗಮನಿಸಬೇಕು. ಹಿಂದಿನ ಯುದ್ಧ ಅಂದ್ರೆ ಅದು ಇವತ್ತಿನ ತರ ಬಾಂಬು ರೈಫಲ್ಗಳನ್ನು ಹಿಡಿದು ಸಿಕ್ಕಿದವರನ್ನು ಕೊಲ್ಲುವ ಒಂದು ದುರಂತದ ಘಟನೆ ಅಲ್ಲ, ಸಮಾಚಾರ ಅಲ್ಲ. ಆಶ್ಚರ್ಯ ಅನಿಸದೆ ಮಹಾಭಾರತದ ಯುದ್ಧ ಆರಂಭವಾಗುವುದಕ್ಕಿಂತ ಮುಂಚೆ ಯುದ್ಧ ಆರಂಭ ಆಗಿದೆ ಎಂದು ಘೋಷಣೆ ಮಾಡಿದ ಮೇಲೆ ಶಸ್ತ್ರಾಸ್ತ್ರಗಳನ್ನು ಎರಡನ್ನು ಬಿಟ್ಟು ಕೈಗಳನ್ನು ಎತ್ತಿಕೊಂಡು ಧರ್ಮರಾಜ ಶತ್ರು ಸೈನ್ಯದ ಒಳಗಡೆ ಹೋಗಿ ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿ ಬಂದ. ಇವತ್ತು ಯೋಚನೆ ಮಾಡಿಕೊಳ್ಳಿ, ಪಾಕಿಸ್ತಾನಕ್ಕೂ ಭಾರತಕ್ಕೂ ಇಂಥ ಒಂದು ಸನ್ನಿವೇಶ ಬಂದರೆ ನಮ್ಮ ಕಮಾಂಡರ್ ಹೋಗಿ ಆ ಕಡೆ ಮಾತಾಡಿಕೊಂಡು ಬರುವಂತಹ ಪರಿಸ್ಥಿತಿ ಇರಬಹುದು. ಆದ್ದರಿಂದ ಇವತ್ತಿನ ಯುದ್ಧದ ಸನ್ನಿವೇಶಕ್ಕೂ ಆವತ್ತಿನ ಯುದ್ಧದ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸ ಇದೆ. ಹೀಗಾಗಿ ಯುದ್ಧ ಆರಂಭ ಆಯಿತು ಅಂತ ಘೋಷಣೆ ಆಗುವವರೆಗೆ ಬೇಕಾದಷ್ಟು ಸಮಯವನ್ನು ತೆಗೆದುಕೊಳ್ಳುವುದಕ್ಕೆ ಯಾವ ಅಭ್ಯಂತರವೂ ಇರಲಿಲ್ಲ. ಪ್ರವೃತ್ತಿ ಶಸ್ತ್ರ ಸಂಪಾತಿ ಧನುರುದ್ಯಮ್ಯ ಪಾಂಡವ, ಇನ್ನೇನು ಯುದ್ಧ ಆರಂಭ ಆಗಬೇಕು ಅಂತ ಇದ್ದಾಗ ಅರ್ಜುನ ಗ್ಲಾನಿಯಲ್ಲಿ ಕೂತ, ಹೊರತು ಯುದ್ಧ ಆರಂಭ ಆದಮೇ ಅಲ್ಲ. ಇಷ್ಟಾಗಿಯೂ ಶ್ರೀಕೃಷ್ಣ ದಡ್ಡ ವಿದ್ಯಾರ್ಥಿಯ ಮುಂದೆ ಗೀತೆಯನ್ನು ಉಪದೇಶ ಮಾಡಿದ್ದಲ್ಲ. ಒಂದು ಅಂಶವನ್ನು ಗಮನಿಸಬೇಕು, ಶ್ರೀಕೃಷ್ಣ ಭಗವದ್ಗೀತೆಯ 700 ಶ್ಲೋಕಗಳನ್ನ ಪ್ರಶ್ನೆಯನ್ನ ಸೇರಿ 700 ಶ್ಲೋಕವನ್ನು ಅವತ್ತು ಹೇಳಿದ್ದೂ ಇಲ್ಲ. ಗೀತೆಯ ಸಾರವನ್ನ ಹೇಳಿದ್ದ, ಅದನ್ನ ವ್ಯಾಸರು ವಿಸ್ತರಿಸಿದ್ರು ಅನ್ನೋ ಅಂಶ ಸತ್ಯ. ಆದರೆ ಇನ್ನೊಂದು ಅಂಶ ಇಲ್ಲಿ ಗಮನದಲ್ಲಿ ಇಡಬೇಕಾದ ಅವಶ್ಯಕತೆ ಇದೆ. ಬ್ರಹ್ಮಸೂತ್ರದಲ್ಲಿ ಎರಡನೆಯ ಪಾದದಲ್ಲಿ, ಪ್ರಥಮಾಧ್ಯಾಯದ ಎರಡನೇ ಪಾದದಲ್ಲಿ ಮೊದಲನೇ ಅಧಿಕರಣ ಸರ್ವಗತತ್ವಾಧಿಕರಣ, ಭಗವಂತ ಸರ್ವಗತನಾಗಿದ್ದಾನೆ ಅಂತ ಹೇಳೋದಕ್ಕೆ ವೇದವ್ಯಾಸರು ಒಂದು ಅಧಿಕರಣವನ್ನು 4 ಸೂತ್ರಗಳನ್ನು ಮೀಸಲಾಗಿಟ್ಟಿದ್ದಾರೆ. ಅಲ್ಲಿ ಸ್ಮೃತೇಶ್ಚ ಅಂತ ಒಂದು ಶಬ್ದ, ಒಂದು ಸೂತ್ರ ಬರ್ತದೆ. ಸ್ಮೃತೇಶ್ಚ ಅಂದ್ರೆ ಭಗವಂತ ಸರ್ವಗತ ಅನ್ನೋದಕ್ಕೆ ಅಪೌರುಷೇಯ ಗ್ರಂಥಗಳಲ್ಲದೆ ಪೌರುಷೇಯ ಗ್ರಂಥವು ಆಧಾರವಾಗಿದೆ. ಯಾವುದದು? ಆಕಾಶವತ್ ಸರ್ವಗತಶ್ಚ ನಿತ್ಯ, ಗೀತೆಯ ವಾಕ್ಯ. ಇದನ್ನ ಉಲ್ಲೇಖ ಮಾಡಿದವರು ಸೂತ್ರಕಾರರು. ವೇದವ್ಯಾಸರು ಈ ಸೂತ್ರವನ್ನು ಬರೆದವರು. ಭಗವದ್ಗೀತೆಯನ್ನು ವೇದವ್ಯಾಸರೇ ಬರೆದಿದ್ದು. ಹೀಗಿರುವಾಗ ವೇದವ್ಯಾಸರು ತಾವು ಸಮರ್ಥಿಸಿದ ದೇವರು ಸರ್ವಗತನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಅನ್ನೋದಕ್ಕೆ ಆಧಾರವನ್ನಾಗಿ ತಾವೇ ಬರೆದ ಗೀತೆಯನ್ನು ಹೇಗೆ ಉದಾಹರಿಸಿದ್ರು ಅಂತ ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು ಪ್ರಶ್ನೆ ಮಾಡಿಕೊಂಡ್ರು. ಅದಕ್ಕೆ ಜಯತೀರ್ಥರ ಉತ್ತರ, ಗೀತೆ ಬರೆದಿದ್ದು ವ್ಯಾಸರು ಹೊರತು ಹೇಳಿದ್ದು ವ್ಯಾಸರಲ್ಲ ಕೃಷ್ಣ. ಹಾಗಾದರೆ ಗೀತೆಯಲ್ಲಿರುವ ಒಂದೊಂದು ವಿಷಯಗಳು ಕೂಡ ಕೃಷ್ಣ ಹೇಳಿದ್ದಾನೆ. ಅದನ್ನು ಶ್ಲೋಕಬದ್ಧವಾಗಿ 700 ಶ್ಲೋಕಗಳ ರೂಪದಿಂದ ಗ್ರಂಥಬದ್ಧಗೊಳಿಸಿದ್ದು ಅದು ವೇದವ್ಯಾಸರು. ಹೀಗಾಗಿ ನಮಗೆ 700 ಶ್ಲೋಕಗಳ ಗೀತೆಯನ್ನ ಪಾರಾಯಣ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು, ಅಷ್ಟು ಸಮಯ, ಅಷ್ಟು ವ್ಯವಧಾನ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಅಂದ ಮಾತ್ರಕ್ಕೆ ಗೀತೆಯಲ್ಲಿ ಬಂದ ವಿಷಯಗಳನ್ನ ಅರ್ಜುನನಿಗೆ ಕೃಷ್ಣ ಹೇಳದೇ ಇದ್ದಿದ್ದನ್ನು ವ್ಯಾಸರು ಸೇರಿಸಿದ್ದಾರೆ ಅಂತನ್ನೋದಕ್ಕೂ ಅವಕಾಶ ಇಲ್ಲ. ಆಚಾರ್ಯರ ಮಾತಿದೆ. ಆದ್ದರಿಂದ ಎಲ್ಲ ವಿಷಯಗಳನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದ, ಎಲ್ಲ ಶ್ಲೋಕಗಳನ್ನು ಹೇಳಿಲ್ಲ. ಆದ್ದರಿಂದ ಶ್ಲೋಕಕ್ಕೆ ಟೈಮ್ ಹಿಡಿಯೋದು, ಉಪದೇಶಕ್ಕೆ ಟೈಮ್ ಹಿಡಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ರಾಮವಿಠಲಾಚಾರ್ಯರೇ, ಗೀತೆಯನ್ನ ಇವತ್ತು ಏನು ವಿಷಯಗಳಿದೆಯೋ ಅವೆಲ್ಲವನ್ನೂ ಕೂಡ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವಾಗಿ ಆವತ್ತೇ ವಿಸ್ತರಿತವಾಗಿತ್ತು ಅನ್ನೋದಕ್ಕೆ ಯಾವ ಸಂಶಯದ ಅವಕಾಶವೂ ಇಲ್ಲ.
ರಾಮವಿಠಲಾಚಾರ್ಯರ ಪ್ರಶ್ನೆಗೆ ಮನೋಜ್ಞವಾದ ಉತ್ತರವನ್ನು ಪೂಜ್ಯ ರಾಮಶುಪಾದರು ನೀಡಿದ್ದಾರೆ. ಬಹುಶಃ ಕೃಷ್ಣ ಕೆಲವೇ ಕೆಲವು ಶ್ಲೋಕಗಳಲ್ಲಿ ಹೇಳಿರತಕ್ಕಂತಹ ವಿಷಯ, ಅಥವಾ ಬರಿಯ ಕಣ್ಣಿನಲ್ಲಿ ಹೇಳಿರ್ಲಿಕ್ಕೂ ಸಾಕು, ಕೃಷ್ಣನ ಕಣ್ಣಿನಲ್ಲಿ ಎಷ್ಟೆಷ್ಟೋ ವಿಷಯಗಳು ಅರ್ಥ ಆಗ್ತಾ ಇತ್ತು ಅರ್ಜುನನಿಗೆ ಅನ್ನುವುದನ್ನು ಮಹಾಭಾರತ ಓದಿದಾಗ ಅರ್ಥ ಆಗ್ತದೆ. ಅಂತಹ ವಿಷಯವನ್ನು ವ್ಯಾಸರು ನಮಗೆ ಅರ್ಥ ಆಗುವುದಕ್ಕೋಸ್ಕರ ಮಹಾಭಾರತದಂತಹ ಉದ್ಗ್ರಂಥದಲ್ಲಿ ವಿಸ್ತರಿಸಿದ್ದಾರೆ ಅನ್ನುವ ಉತ್ತರವನ್ನು ಎಲ್ಲರೂ ಒಪ್ಪಿಕೊಳ್ಳಬಹುದು ಅನ್ನುವುದನ್ನು ಸಿದ್ಧಾಂತಿಸಿ ಅದರ ನಂತರದ ಇಡೀ ಭಗವದ್ಗೀತೆಯ ಅವಲೋಕನ ಇಲ್ಲಿಯ ತನಕ ಏನು ನಡೆದಿದೆ ಅದರ ಮೇಲೆ ನಾನೊಂದು ಪ್ರಶ್ನೆಯನ್ನು ಮುಂದಿಡ್ತೇನೆ. ಇಡೀ ಗೀತೆಯ ಸಾರ ಏನು? ವಸ್ತುತಃ ಸಮಗ್ರ ಶಾಸ್ತ್ರದ ಸಾರ ಶ್ರೀಮದ್ ಮಹಾಭಾರತ, ಶಾಸ್ತ್ರೇಷು ಭಾರತಂ ಸಾರಃ. ಅಂತಹ ಮಹಾಭಾರತದ ಸಾರ ಭಗವದ್ಗೀತೆ. ಆ ಭಗವದ್ಗೀತೆಯನ್ನು 701 ಶ್ಲೋಕಗಳನ್ನು ಓದುವಷ್ಟು ವ್ಯವಧಾನ ಇಲ್ಲದೆ ಇದ್ದವರು ಅದರ ಸಾರವನ್ನಾದರೂ ಓದಬೇಕು ಅನ್ನುವ ದೃಷ್ಟಿಯಿಂದ ಭಗವದ್ಗೀತೆಯ ಸಮಗ್ರ ಸಾರಭೂತವಾಗಿರತಕ್ಕಂಥದ್ದು ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಪುರುಷೋತ್ತಮ ಯೋಗ ಬರೀ 20 ಶ್ಲೋಕಗಳಿರುವುದು. ಅದರಲ್ಲೂ ಸಾರಭೂತವಾದದ್ದು ಯಾವುದು ಅಂದರೆ ದ್ವಾವಿಮೋ ಪುರುಷವು ಲೋಕಿ ಅಂತ ಪ್ರಾರಂಭಿಸಿದ ಒಂದು 4 ಶ್ಲೋಕಗಳು ಅನ್ನುವ ವ್ಯವಹಾರ ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಅಲ್ಲ, ಉಳಿದ ಸಿದ್ಧಾಂತಗಳಲ್ಲೂ ಕೂಡ ಉಂಟು. ಒಟ್ಟಿನಲ್ಲಿ ಸಿದ್ಧಾಂತ ಏನಾಯಿತು ಅಂತೇಳಿದ್ರೆ ಸಮಗ್ರ ಗೀತೆಯ ಸಾರ ಭಗವದ್ಗೀತೆಯ ದ್ವಾವಿಮೋ ಪುರುಷವು ಶ್ಲೋಕಿ ಅನ್ನುವಲ್ಲಿಂದ ಪ್ರಾರಂಭಿಸಿದ ಶ್ಲೋಕಗಳು. ಅದರಲ್ಲಿ ನಿರೂಪಿಸುವ ವಿಷಯ ಗೀತೆಯ ಸಾರ, ಅದರಲ್ಲಿ ನಿರೂಪಿಸುವುದು ಭಗವಂತ ಪುರುಷೋತ್ತಮ ಅನ್ನುವುದನ್ನು. ನಮ್ಮ ಪ್ರಶ್ನೆ ಏನು ಅಂದ್ರೆ, ಇಡೀ ಗೀತೆ ಶ್ರೀಕೃಷ್ಣನ ಒಂದು ಜಾಹೀರಾತು, ನಾನು ಪುರುಷೋತ್ತಮ, ನಾನು ಸರ್ವೋತ್ತಮ ಅಂತ ಶ್ರೀಕೃಷ್ಣ ಸಾರಿಕೊಳ್ಳುವುದಕ್ಕೆ ಭಗವದ್ಗೀತೆಯನ್ನು ವಿನಿಯೋಗಿಸಿಕೊಂಡಿದ್ದಾನೆ. ಸಾಮಾನ್ಯ ಲೋಕದ ಜನರು ತಿಳಿದಿರುವಂತಹದ್ದು. ಒಬ್ಬ ತನ್ನ ಬಗ್ಗೆ ತಾನು ಆಡಿಕೊಂಡ ಅಂತಾದ್ರೆ ಉಳಿದವರಿಗೆ ಅದರಲ್ಲಿ ವಿಶ್ವಾಸ ಮೂಡುವುದಿಲ್ಲ. ಇನ್ನೊಬ್ರು ಹೇಳಬೇಕು, ಅವರು ಅಂತವರು, ಇವರು ಇಂಥವರು ಅಂತ ಹೇಳಿ ಇನ್ನೊಬ್ರು ಹೇಳಿದಾಗ ಅವರ ಸ್ವರೂಪದ ಬಗ್ಗೆ ಸರಿಯಾದ ಜ್ಞಾನ ನಮಗೆ ಮೂಡುತ್ತೆ. ಕೃಷ್ಣನಿಗೆ ತನ್ನ ಜೀವನದಲ್ಲಿ 106 ವರ್ಷ 6 ತಿಂಗಳು ಈ ಲೋಕದಲ್ಲಿ ನಮಗೆ ಕಾಣುವ ಹಾಗಿದ್ದವ ಶ್ರೀಕೃಷ್ಣ ಇವತ್ತಿಗೆ 5100 ವರ್ಷಗಳ ಹಿಂದೆ. ಆತ ತಾನು ದೇವರು ಅಂತ ಹೇಳಿಕೊಂಡಾಗ ಜನ ಒಪ್ಪಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಭಗವಂತನನ್ನು ದೇವರು ಅಂತ ಭೀಷ್ಮಾಚಾರ್ಯರು ಪ್ರತಿಪಾದಿಸಿದಂತಹ ಸ್ಥಿತಿಯಲ್ಲಿ ದೊಡ್ಡ ಸಭೆಯಲ್ಲಿ 10,000ಕ್ಕಿಂತ ಹೆಚ್ಚು ರಾಜಮಹಾರಾಜರು ಸೇರಿರತಕ್ಕಂತಹ ಸಭೆಯಲ್ಲಿ ಕೃಷ್ಣ ದೇವರಲ್ಲ ಅಂತ ಹೇಳುವ ಒಂದು ಪಂಗಡ ಎದ್ದು ನಿಂತಿತು ಶಿಶುಪಾಲನ ನೇತೃತ್ವದಲ್ಲಿ. ಕೃಷ್ಣ ದೇವರು ಅಂತ ಮತ್ತೊಬ್ಬರು ಹೇಳಿದಾಗ ಆ ಕಾಲದಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಈ ದೃಷ್ಟಿಯಿಂದ ಕೃಷ್ಣ ತಾನು ದೇವರು ಅಂತ ಹೇಳಿಕೊಳ್ಳುವುದಕ್ಕೋಸ್ಕರ ಭಗವದ್ಗೀತೆಯನ್ನು ಬಳಸಿಕೊಂಡಿದ್ದಾನೋ ಅನ್ನುವ ಒಂದು ಆಕ್ಷೇಪ ಎದುರು ನಿಲ್ತದೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಕೃಷ್ಣ ತನ್ನನ್ನು ದೇವರು ಅಂತ ಹೇಳಿಕೊಳ್ತಾನೆ. ಮತ್ತ ಪರತರಂ ನಾನ್ಯತ್ ಕಿಂಚಿದ ಅಸ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲ ಅಂತ ತಿಳ್ಕೋ, ನಾನೇ ಸರ್ವೋತ್ಕೃಷ್ಟ ಶಕ್ತಿ ಅಂತ ತಿಳ್ಕೋ. ಕೆಲವು ಜನರಿದ್ದಾರೆ ನನ್ನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ತಾರೆ, ಅವಮಾನ ಮಾಡ್ತಾರೆ, ಅವರು ಮೂಢರು. ಅವಜಾನಂತಿ ಮಾಂ ಮೂಢಾ ಮಾನುಷೀಂತನು ಆಶ್ರಿತಂ, ಅವರಿಗೆ ಬುದ್ಧಿ ಇಲ್ಲದೇ ಇದ್ದವರು ಅವರು ನನ್ನನ್ನು ಮನುಷ್ಯ ಅಂತ ತಿಳ್ಕೊಳ್ತಕ್ಕಂತ ವ್ಯಕ್ತಿಗಳು. ನಾನು ಸರ್ವೋತ್ತಮ ಯಾಕೆ ಅನ್ನುವುದನ್ನು ಕಾರಣ ಕೊಟ್ಟವ ಹೇಳ್ತಾನೆ. ಪ್ರಪಂಚದಲ್ಲಿ ಕ್ಷರಪುರುಷ ಅಕ್ಷರ ಪುರುಷ ಅಂತ ಎರಡು ಪುರುಷ, ಲೋಕದಲ್ಲಿರುವುದು ಎರಡಾದ್ರೆ ಅದನ್ನು ಮೀರಿರತಕ್ಕಂತಹದ್ದು ಮೂರನೇ ಪುರುಷ, ಉತ್ತಮ ಪುರುಷ ಸ್ವನ್ಯ. ಯಾಕೆ ಇವ ಉತ್ತಮ? ಯಸ್ಮಾತ್ ಅಕ್ಷರಂ ಅತೀತೋಹಂ ಅಕ್ಷರಾದ ಬೀಜ ಉತ್ತಮ ಅತೋಸ್ಮಿ ಲೋಕೇ ವೇದೇ ಚ ಪ್ರತಿ ಪುರುಷೋತ್ತಮ. ಕ್ಷರಪುರುಷ ಅಕ್ಷರ ಪುರುಷ ಅನ್ನುವ ಸಮಗ್ರ ಜೀವ ಮತ್ತು ದೇವಿ ಇವೆರಡನ್ನೂ ಮೀರಿ ನಿಂತಹ ಪುರುಷ ನಾನಾದ್ರಿಂದ ನನಗೆ ಪುರುಷೋತ್ತಮ ಅಂತ ಹೆಸರು. ಈ ರೀತಿಯಲ್ಲಿ ತನ್ನನ್ನು ಪುರುಷೋತ್ತಮ ಅಂತ ತಾನು ಹೇಳಿಕೊಂಡು ಲೋಕದಲ್ಲಿ ಅವನೇ ಹೇಳಿಕೊಂಡ ಅಂತ ಹೇಳಿದ ಕೂಡಲೇ ಒಪ್ಪಿಕೊಳ್ಳುವ ಸೌಹಾರ್ದವಾದರೂ ನಮಗೆ ಯಾಕೆ ಬಂತು? ಅದನ್ನೆಲ್ಲ ಆಚಾರ್ಯ ಪುರುಷರು ಯಾಕೆ ಒಪ್ಪಿಕೊಂಡ್ರು? ಅದರ ಹಿಂದೆ ಇರತಕ್ಕಂತಹ ಆಂತರ್ಯ ಏನು ಅನ್ನುವುದನ್ನು ಪೂಜ್ಯ ಹರಿದಾಸರು ಸ್ವತಃ ಹರಿದಾಸರಾದ್ರಿಂದ ನಿರೂಪಿಸುವುದಕ್ಕೆ ಶಕ್ಯ ಅವರಲ್ಲಿ ಕೇಳಿಕೊಳ್ತೆ.
ಹರಿಯ ಸರ್ವೋತ್ತಮವನ್ನು ಹರಿದಾಸರು ಹೇಳಬೇಕು ಹೊರತು ಹರದಾಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ನಾನೇ ಸರ್ವೋತ್ತಮ ಅಂತ ಹೇಳಿಕೊಂಡಿದ್ದು ಹೌದು, ಆದರೆ ಅರ್ಜುನನಿಂದ ಹಾರತುರಾಯಿ ಹಾಕಿಸ್ಕೊಳ್ಳೋಕ್ಕೋಸ್ಕರ ಕೃಷ್ಣ ನಾನು ಸರ್ವೋತ್ತಮ ಅಂತ ಹೇಳಿಕೊಂಡಿಲ್ಲ. ಅಥವಾ ಶ್ರೀಕೃಷ್ಣ ಸರ್ವೋತ್ತಮ ನಾನು ಅಂತ ಹೇಳಿಕೊಂಡ ಮೇಲೆ ಇವ್ ನಿನ್ನಂತಹ ಸರ್ವೋತ್ತಮ ನನ್ನನ್ನು ಕಾರ್ ಡ್ರೈವರ್ ಹಾಕ್ಬಿಡುದು, ನೀನು ಸೂತನಾಗೋದು ಬೇಡ, ನಾನು ಸೂತ ಕೆಲಸಕ್ಕೆ ಇನ್ನೊಬ್ಬರನ್ನು ಅಪಾಯಿಂಟ್ ಮಾಡ್ತೇನೆ, ದಯವಿಟ್ಟು ನೀನು ಮೇಲ್ಗಡೆ ಕೂತುಕೊಡು ಅಂತ ಅರ್ಜುನ ಮನ್ನದೇ ಕೊಟ್ಟಿದ್ದು ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೊರಟಿದ್ದು ಸರ್ವೋತ್ತಮ ತತ್ವವನ್ನು ತಿಳಿಸೋಕ್ಕೋಸ್ಕರ ಅನ್ನೋದು ಜಿಟ, ಆದರೆ ಆ ಸರ್ವೋತ್ತಮ ತತ್ವವನ್ನ ತಿಳಿಸಿಕೊಟ್ಟು ಆ ತತ್ವ ನಾನೇ ಅಂತ ಶ್ರೀಕೃಷ್ಣ ಹೇಳುವ ಉದ್ದೇಶ ಅವನಿಗೆ ಬಹುಮಾನ ಬರಬೇಕು, ನಾನು ದೊಡ್ಡವನಾಗಬೇಕು, ನಾನು ದೇವರಲ್ಲ ಅಂತ ಹೇಳುವ ಒಂದು ಗುಂಪಿದೆ ಅವರ ಮಧ್ಯದಲ್ಲಿ ನಾನು ದೇವರನ್ನಾಗಿ ಮೆರೆಯಬೇಕು ಅಂತನ್ನೋ ಸ್ವಾರ್ಥದ ಉದ್ದೇಶ ಅಲ್ಲ. ಇದನ್ನ ತಿಳಿದುಕೊಂಡ್ರೆ ನೀನು ಉದ್ಧಾರ ಆಗ್ತೇ ಅಂತ ಅನ್ನೋ ದೃಷ್ಟಿಯಿಂದ ಶ್ರೀಕೃಷ್ಣ ತನ್ನ ಸರ್ವೋತ್ತಮತ್ವವನ್ನು ಹೇಳಿಕೊಂಡಿದ್ದಾನೆ ಹೊರತು ತನ್ನ ಹೆಗ್ಗಳಿಕೆಯನ್ನ ತನ್ನ ದೊಡ್ಡಸ್ತಿಕೆಯನ್ನ ಜಗಜ್ಜಾಗೀರಗೊಳಿಸಿ ತನ್ನನ್ನು ಚಿಕ್ಕದಾಗಿ ಕಾಣುವ ಗುಂಪಿನ ಒಂದು ಇನ್ಫೀರಿಯಾರಿಟಿ ಅವನಲ್ಲಿ ಇತ್ತು ಅನ್ನೋ ಕಾರಣದಿಂದ ಶ್ರೀಕೃಷ್ಣ ಹೇಳಿದ್ದಲ್ಲ. ಇಷ್ಟಾಗಿಯೂ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಮಾತನ್ನು ಹೇಳಿಕೊಂಡಿದ್ದಾನೆ. 11ನೇ ಅಧ್ಯಾಯದಲ್ಲಿ ಯಾರು ದೊಡ್ಡವನು ಅಂತ ವಿಶ್ವರೂಪವನ್ನು ತೋರಿಸಿದ್ದಾನೆ. ಆ ವಿಶ್ವರೂಪವನ್ನು ನೋಡಿ ಬೆಚ್ಚಿಬಿದ್ದ ಅರ್ಜುನ ಕಸ್ಮಾಚ್ಛತೆ ನನಮೇರನ್ ಮಹಾತ್ಮನ್ ಗರೀಯತೆ ಬ್ರಹ್ಮಣೋಪ್ಯಾದಿ ಕರ್ತ್ರೆ, ಉದ್ಗಾರವನ್ನು ತೆಗೆದ ಅರ್ಜುನ, ನಿನ್ನಂತಹ ಈ ದಿವ್ಯ ವಿಭೂತಿಗೆ ಈ ಲೋಕ ಯಾಕೆ ತಲೆ ಬಾಗೋದಿಲ್ಲ, ಕಷ್ಟ ಆಶ್ಚರ್ಯ ಆಗ್ತಾ ಇದೆ ನಿನ್ನ ಅದ್ಭುತ ವಿಭವವನ್ನು ಕಂಡು. ಇದರ ಹಿನ್ನೆಲೆಯಲ್ಲಿ ವಸ್ತುಸ್ಥಿತಿಯನ್ನು ಅರಿತು ಜನ ಉದ್ಧಾರ ಆಗಲಿ ಅನ್ನೋ ದೃಷ್ಟಿಯಿಂದ ಶ್ರೀಕೃಷ್ಣ ಆ ಅಕ್ಷರಾಕ್ಷರಗಳಿಂದ ಅತೀತನಾದ ಸರ್ವೋತ್ತಮನಾದ ವ್ಯಕ್ತಿ ನಾನೇ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಅಂತ ಶ್ರೀಕೃಷ್ಣ ಹೇಳಿದ. ಇಷ್ಟನ್ನು ಹೇಳಿ ಇದನ್ನ ನಾನು ಸರ್ವೋತ್ತಮ ಅಲ್ಲ ಅಂತ ಹೇಳೋ ದುರ್ಯೋಧನನಿಗೆ ದುಶ್ಯಾಸನನಿಗೆ ಹೋಗಿ ಹೇಳು ಅಂತ ಹೇಳಲಿಲ್ಲ ಕೃಷ್ಣ. ಮತ್ತೆ ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಕ, ಇದು ಭಕ್ತರಿಗೆ ನಾನು ಹೇಳಿದ ಗೊಟ್ಟು, ಇದನ್ನ ತಿಳಿದು ನಾನು ದೊಡ್ಡವನಾಗೋದಲ್ಲ, ನೀವು ಎತ್ತರಕ್ಕೆ ಏರಿ ಅನ್ನೋ ರಹಸ್ಯವನ್ನು ಶ್ರೀಕೃಷ್ಣ ಹೇಳಿದ. ವೇದೈಶ್ಚ ಸರ್ವೈ ರಹವೇವ ವೇದ್ಯ ಅಂತ ಬಿಟ್ಟು ಸರ್ವೋತ್ತಮತ್ವದ ಸಿದ್ಧಾಂತವನ್ನು ಹೇಳೋದು ಪ್ರಪಂಚದ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿತ್ತು ಹೊರತು ಅವನಿಗೆ ವೈಯಕ್ತಿಕವಾಗಿ ಅದರಿಂದ ಯಾವ ಲಾಭವೂ ಇರಲಿಲ್ಲ ಅಂತ ನಾವು ಮನಗಾಣಬಹುದು ಗೀತೆಯ ಪೂರ್ವಾಪರ ಪರಿಶೀಲನೆಯಿಂದ.
ಶ್ರೀ ಹರಿವಾಯು ಗುರುಭ್ಯೋ ನಮಃ. ಈ ಭಗವದ್ಗೀತೆಯ ಮಹತ್ವವನ್ನ ಇಡೀ ಜಗತ್ತಿನಲ್ಲಿ ಹೇಳ್ತಾರೆ. ಬಹುಶಃ ಬೈಬಲ್ ನಂತರ ಅತಿ ಹೆಚ್ಚು ಭಾಷೆಗೆ ಅನುವಾದಗೊಂಡಂತಹ ಗ್ರಂಥ ಅಂತ ಇದರ ಹೆಗ್ಗಳಿಕೆಯನ್ನ ಹೇಳ್ತಿರ್ತಾರೆ. ಈ ಗೀತೆಯನ್ನು ಹೊಗಳುವ ಭರದಲ್ಲಿ ಇಂಥ ಒಂದು ಮಾತು ಬಂದಿದೆ, ಅದರ ಸತ್ಯಾಸತ್ಯತೆ ಎಷ್ಟು ಅಂತ ಪರೀಕ್ಷೆ ಮಾಡೋ ಹಂಬಲ ನನಗೆ. ಇಲ್ಲಿ ಬಹಳ ಜನ ಗೀತಾ ಭಕ್ತರು ಸೇರಿಕೊಂಡಿರೋದ್ರಿಂದ ಪರಿಹಾರ ಸಿಗಬಹುದು. ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ. ಯಾವುದೇ ಸಮಸ್ಯೆ ತಗೊಂಡು ಬನ್ನಿ, ಅದಕ್ಕೆ ಭಗವದ್ಗೀತೆ ಪರಿಹಾರ ನೀಡುತ್ತೆ. ಈ ತರ ಅದನ್ನು ಹೊಗಳಬೇಕಾದ್ರೆ ಹೇಳ್ಬಿಡ್ತಾರೆ. ಇದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ? ಯಾಕೆಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಕಾಣತಕ್ಕಂತಹ ಒಂದು ಎರಡು ಸಮಸ್ಯೆಯನ್ನ ಇಲ್ಲಿ ಇಡ್ತಾ ಇದ್ದೇನೆ. ಒಂದು, ಉಪನ್ಯಾಸ ಕೇಳ್ತೇವೆ, ಪುಸ್ತಕ ಓದ್ತೇವೆ, ಅನೇಕ ಒಳ್ಳೆ ಸತ್ಸಂಕಲ್ಪಗಳನ್ನು ಮಾಡಿಬಿಡ್ತೇವೆ. ಏ, ಈ ಕ್ಷಣದಿಂದ ಇವತ್ತಿನಿಂದ ಬದಲಾಗಬೇಕು, ನಾನು ಹೊಸ ಕ್ರಮವನ್ನು ಅಳವಡಿಸಿಕೊಳ್ಬೇಕು, ಇಷ್ಟು ಜಪ ಮಾಡಬೇಕು, ಇಷ್ಟು ಪಾರಾಯಣ ಮಾಡಬೇಕು, ಇಷ್ಟು ಇಂಥ ಒಳ್ಳೆ ಕೆಲಸ ಮಾಡಬೇಕು, ಇಂಥ ಕೆಟ್ಟದನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡ್ತೀವಿ. 4 ದಿವಸ ಮಾಡ್ತೀವಿ, ಆಮೇಲೆ ಅದು ಯಾವಾಗ ಬಿಟ್ಟಿರ್ತೀವೋ ಬಿಟ್ಟುಬಿಡ್ತೀವಿ. ಇಂಥ ತೀರ ವೈಯಕ್ತಿಕವಾದಂತಹ ಇಂಥ ಸಮಸ್ಯೆಗಳಿಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಪರಿಹಾರ ಹೇಳಿದ್ದಾನೆ? ಇದು ಒಂದು ಥರದ್ದು, ಇದು ವೈಯಕ್ತಿಕವಾದಂತಹ ಸಮಸ್ಯೆ. ಇನ್ನು ಸ್ವಲ್ಪ ಕುಟುಂಬ ಮಟ್ಟದಲ್ಲಿ ಬರತಕ್ಕಂತಹ ಒಂದು ಸಮಸ್ಯೆ ಇದೆ. ಒಂದು ಕುಟುಂಬ ಮನೆ ಅಂತ ತಗೊಂಡಾಗ ಅಲ್ಲಿ ಏನೋ ಕಹಿ ಭಾವನೆಗಳು, ಒಬ್ಬರಿಂದ ಒಬ್ಬರಿಗೆ ತೊಂದರೆ ಆಗೋದು, ಅವರ ಸ್ವಭಾವ ಇವರಿಗೆ ಹೊಂದಿಕೆ ಆಗದೆ ಇರೋದು, ಅದರಿಂದ ತೊಂದರೆಗಳಾಗೋದು, ಇಂಥದ್ದು ನಡೀತಾ ಇರುತ್ತೆ. ಇಲ್ಲ, ಕೂತು ಮಾತಾಡಿ ಪರಿಹಾರ ಮಾಡಿಕೊಳ್ಳೋಣ, ಎಷ್ಟೋ ಸಂದರ್ಭ ನೋಡ್ತೇವೆ ನಮ್ಮ ಕಣ್ಣೆದುರಿಗೆ ಬೇಕಾದಷ್ಟು ಅನ್ಯಾಯ ನಡೀತಾ ಇರುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ, ಹಿರಿಯರಿಂದ ಕಿರಿಯರಿಗೋ ಅಥವಾ ಕಿರಿಯರಿಂದ ಹಿರಿಯರಿಗೋ ನಡೀತಾ ಇರುತ್ತೆ. ಆದ್ರೆ ನಾವೇನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಿದ್ರೆ ಇನ್ನೂ ತಪ್ಪು ತಿಳ್ಕೊಳ್ತಾರೆ, ಇನ್ನಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಇಂಥ ಸಂದರ್ಭ ಇರುತ್ತೆ, ಇದೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇರೋದು. ಇದಕ್ಕೆ ನಮಗಂತೂ ಲೋಕದಲ್ಲಿ ಯಾವ ಪರಿಹಾರ ಕಂಡಿಲ್ಲ. ಗೀತಾಚಾರ್ಯನ ಪರಿಹಾರ ಏನು? ಈ ಕುಟುಂಬದ ಜಗಳಗಳನ್ನ ಹೇಗೆ ಮನಸ್ತಾಪ ಇಲ್ಲದೇನೆ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಎರಡು ಸಮಸ್ಯೆಯನ್ನು ಇಟ್ಟಿದ್ದೆ.
ಅರ್ಥವತ್ತಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಪ್ರಶ್ನೆ ಅನ್ನೋ ಬದಲು ತಿರುಮಲಾಚಾರ್ಯರ ವೈಯಕ್ತಿಕ ಜೀವನದಲ್ಲೂ ಅನುಭೂತಿಗೆ ಬಂದಂತಹ ವಿಚಾರಗಳು ಆಗಿರಬಹುದು, ನಮ್ಮ ನಿಮ್ಮ ಮನೆಯಲ್ಲಿ ನಡೆಯುವ ವಿಚಾರವೂ ಆಗಬಹುದು. ಮೊದಲನೇ ಪ್ರಶ್ನೆ, ನಾವು ಒಳ್ಳೆ ಸಂಕಲ್ಪವನ್ನು ಮಾಡುತ್ತೇವೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಇವತ್ತು ಗೀತಾ ಪ್ರವಚನವನ್ನು ಕೇಳಿದ್ದೇವೆ, ಇಂಥದ್ದು ಮಾಡಬೇಕು ಅಂತ ಮನಸ್ಸು ನಿರ್ಧಾರ ಮಾಡುತ್ತದೆ. ಈ ಸಭಾಭವನ ಬಿಟ್ಟು ನಮ್ಮ ಮನೆಗೆ ಹೋದ ಮೇಲೆ ನಾವು ಮಾಮೂಲು ಗಂಡ, ಅವಳು ಮಾಮೂಲು ಹೆಂಡತಿ, ಅದೇ ಭಾವನೆ ನಮ್ಮ. ಇದು ಯಾಕೆ ಹೀಗಾಗುತ್ತೆ? ಇದಕ್ಕೊಂದು ಏನಾದರೂ ಸಮಸ್ಯೆ ಇದೆಯೋ ಅಂತ. ಇದು ಕೃಷ್ಣನಿಗೊಂದು ದೊಡ್ಡ ಸಮಸ್ಯೆ, ಅದಷ್ಟು ಬೇಗ ತಿದ್ದುವಂತ ಒಂದು ಅಂಶವನ್ನು ತಮ್ಮ ಮುಂದೆ ಇಡಬೇಕು. ಶ್ರೀಪಾದಂಗಳವರು ಸಾರೋದ್ಧಾರದಲ್ಲಿ ಬಹಳ ಸೊಗಸಾಗಿ ಅದನ್ನ ಬಿಡಿಸಿದ್ದಾರೆ. ಅರ್ಜುನನ ಸಮಸ್ಯೆಗೆ ಅವನ ಸ್ವಜನ ವ್ಯಾಮೋಹ, ಬಂಧು ವ್ಯಾಮೋಹದಿಂದ ಆಚಾರ್ಯರನ್ನು ಮೊನ್ನೆ ನನ್ನನ್ನ ಮೊಮ್ಮಗ ಅಂತ ಮುದ್ದಿನ ಕೈಯಿಂದ ಮುದ್ದಾಡಿದ ಆ ಕೈಗಳನ್ನ, ಆ ದೇಹವನ್ನ, ಹೃದಯವನ್ನ ನನ್ನ ಹರಿತವಾದ ಬಾಣದಿಂದ ಹೇಗೆ ನೋಯಿಸಲಿ? ಇದಕ್ಕೆ ಶ್ರೀಕೃಷ್ಣ ಕೊಟ್ಟ ಉತ್ತರ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಅರ್ಜುನ, ನಿನ್ನ ಬಾಣ ಆ ಭೀಷ್ಮರ ಪಕ್ಕದಲ್ಲಿದ್ದ ಯೋಧನಿಗೆ ನಿರ್ದಾಕ್ಷಿಣ್ಯವಾಗಿ ಹೊಡೆಯುತ್ತೀಯ. ನೀನು ಭೀಷ್ಮರಿಗೆ ಹೊಡೆಯುವಾಗ ನಿನ್ನ ಕೈ ಹಿಂಜರಿತ. ಯಾಕೆಂದ್ರೆ ನನ್ನ ತಾತ, ಆ ನನ್ನ ತಾತ ಅನ್ನೋ ಬಾಂಧವ್ಯವನ್ನ ವಿಡ್ರಾ ಮಾಡ್ಕೋ ನೀನು. ನಿನ್ನ ಮುಂದೆ ಇರೋದು ಭಗವದ್ ದಿಟ್ಟದನುಬಂಧಿಗಳು. ತಾತ್ವಿಕ ವಿಚಾರನ್ನ ನಿರಾಕರಿಸುವ ಭಗವದ್ ದ್ವೇಷಿಗಳ ಸಾತ್ವಿಕ ಶಕ್ತಿಯ ವಿರುದ್ಧವಾದ ದುಷ್ಟರ ಗುಂಪು, ಅದಕ್ಕೆ ಬೆಂಬಲ ಕೊಡುವವರು ಅನ್ನೋ ಸಾಧಾರಣೀ ಭಾವವನ್ನು ತಾಳು, ನಿನಗೆ ವ್ಯಥೆ ಆಗೋದಿಲ್ಲ. ಈ ಗೀತೆಯನ್ನ ಕೇಳಿ ಅರ್ಜುನ ಅಂದ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಕೃಷ್ಣ ಮನವರಿಕೆ ಆಯಿತು, ನನ್ನ ಮುಂದೆ ನನ್ನ ತಾತ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಗುರುಗಳಿಲ್ಲ, ನಿನ್ನ ಶತ್ರುಗಳು ಇದ್ದಾರೆ, ನಾನು ಹೊಡಿತೇನೆ, ಯುದ್ಧ ಮಹಾಭಾರತ ಆರಂಭ ಮಾಡ್ತೇನೆ. ನಾಲ್ಕು ದಿವಸ ಆಯಿತು, ಅರ್ಜುನನ ಮಗ ಅಭಿಮನ್ಯು ಸತ್ತ. ಓ ಅಂತ ಗೋಳಿತ್ತ ಅರ್ಜುನ. ಶಿವಾನಂಗಳವರು ಸೊಗಸಾಗಿ ಹೇಳ್ತಾರೆ, ಅರ್ಜುನ ಅಳೋದಕ್ಕಿಂತ ಜೋರಾಗಿ ಕೃಷ್ಣ ಹತ್ತು ಬಿಟ್ಟ ಅಂತ. ಅರ್ಜುನ ಕೇಳಿದ, ಏನು ಕೃಷ್ಣ ನೀನು ಅಳ್ತಾ ಇದೀಯ ಅಂತ. ಅಲ್ಲ, ನಾನು 18 ಅಧ್ಯಾಯದ ಗೀತೆ ಹೇಳಿದೆ, ಅಭಿಮಾನ ಬಿಡೋ ಸಂಬಂಧಗಳು ಸತ್ತಾಗ ನೀನು ಅಳಬೇಡ ಅಂತ. ನಾನು ಮಾಡಿದ 18 ಅಧ್ಯಾಯದ ಗೀತೆ ಅವಾಟ ಇಲ್ಲ, ವ್ಯರ್ಥ ಆಯ್ತಲ್ಲ ನಾಲ್ಕು ದಿನಕ್ಕೆ, ನಾನು ಅಳ್ತಾ ಇದ್ದೇನೆ. ಇದರ ಅರ್ಥ, ಇದು ಒಬ್ಬ ಸಾಧಕನಾದ ಅರ್ಜುನನಿಗೆ ಸಾಧ್ಯವಾಗಲಿಲ್ಲ. ಅಭಿಮಾನವನ್ನು ಗೆಲ್ಲು ಅಂತ ನಾನು ಈ ವೇದಿಕೆಯ ಮೇಲೆ ನಿಂತು ಮಾತನಾಡಬಹುದು, ಆದರೆ ಗೆಲ್ಲೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹೀಗಾಗಿ ನಮ್ಮ ಮನಸ್ಸು ಒಂದು ಗುಂಪಿನಲ್ಲಿ ಸಂಕಲ್ಪ ಮಾಡುತ್ತದೆ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಆದರೆ ಮನೆಗೆ ಹೋದಾಗ ಆ ಸಂಕಲ್ಪ ಜಾರಿ ಹೋಗ್ತದೆ. ಯಾಕೆಂದ್ರೆ ನಾವು ಮನೆಯಲ್ಲಿ ವಾಸ ಮಾಡಿದ್ದು 10 ವರ್ಷ, ಗೀತೆಯನ್ನು ಕೇಳಿದ್ದು ಏಕಾದಶಿಯ ಒಂದು ದಿವಸ. ಒಂದು ದಿವಸ 10 ವರ್ಷದ ಪರಿಣಾಮವನ್ನ ಅಳಸಿ ಹಾಕೋದು ದುಷ್ಕರ. ಇದಕ್ಕೆ ಕೃಷ್ಣ ಹೇಳುವ ಪರಿಹಾರ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ದೃಶ್ಯತೆ. ಅರ್ಜುನ, ಹೌದು, ವಾಯುರ್ನಾಮ ಮೀಮಾಂಭಸಿ, ಬಿರುಗಾಳಿಗೆ ಸಿಕ್ಕ ನಾವೆ ಎಂತ ಈ ಮನಸ್ಸು ಚಂಚಲವಾದ್ದು, ಮನಸ್ಸಂಚಲ ಮಸ್ತಿರ. ಆದ್ರೆ ಹಾಗೆ ಅನ್ಕೊಂಡು ಉದಾಸೀನೆ ಮಾಡಬೇಡ, ಅಭ್ಯಾಸ ಮಾಡು. ನಿನಗೆ ಪ್ರವಚನವನ್ನು ಕೇಳಿ ಒಂದೇ ದಿವಸ ನಿನ್ನ ಮಾನಸಿಕ ಸುಧಾರಣೆ ಆಗದೇ ಇರಬಹುದು. ನೀನು ಏನು ದೊಡ್ಡ ಸಂಕಲ್ಪ ಮಾಡಿದ್ಯೋ, ಚಿಕ್ಕ ಹಿರಿಯರ ಸೇವೆ ಮಾಡು, ತಂದೆ ತಾಯಿಗಳನ್ನು ಉಪಚರಿಸು, ಶ್ರೀಗಳವರು ಬಂದರೆ ಅವರಲ್ಲಿ ಭಕ್ತಿಯಿಂದ ತಲೆಬಾಗಲಿ. ಒಂದು ದಿವಸ ಪ್ರವಚನದಿಂದ ನಿನ್ನ ಮನಸ್ಸು ಮನೆಗೆ ಹೋದಾಗ ಮತ್ತೆ ವ್ಯತ್ಯಾಸವಾಗಲಿಲ್ಲ ಅಂದ್ರೆ 10 ದಿವಸ ಪ್ರವಚನಕ್ಕೆ ಬಾ, ಒಂದು ಇರುವೆ ಗಾತ್ರದಷ್ಟು ಪರಿಣಾಮ ನಿಮ್ಮ ಮನಸ್ಸಲ್ಲಿ ಹಾಗೆಯೇ ಆಗ್ತದೆ. ಹೀಗೆ ಇದಕ್ಕೆ ಶ್ರೀಕೃಷ್ಣ ಕೊಟ್ಟ ಪರಿಹಾರ, ಅಭ್ಯಾಸೇನತ ಕೋಂತೇಯ. ಇನ್ನೊಂದು ಅದರ ಜೊತೆಯಲ್ಲಿ ಕೊಟ್ಟು ಹೇಳಿರೋದು ಶ್ರೀಕೃಷ್ಣ, ವೈರಾಗ್ಯೇನ ಚ ಗೃಹ್ಯತೆ. ಈ ಪ್ರಪಂಚದಲ್ಲಿ ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ಏನಿದೆಯೋ ಇದನ್ನ ಸಾಧ್ಯವಾದಷ್ಟು ಸೀಮಿತಗೊಳಿಸಿಕೋ. ಪ್ರಪಂಚದ ನಂಟಿಲ್ಲದೆ ನಾವು ಬದುಕೋ ಸಾಧ್ಯ ಇಲ್ಲ, ಆದರೆ ಸೀಮಿತವಾಗಿ ಹಿತಮಿತವಾಗಿ ಈ ಪ್ರಾಪಂಚಿಕ ನಂಟನ್ನ ಬಳಸಿಕೋ. ನಿನ್ನ ಜೀವನಕ್ಕೆ ಎಷ್ಟು ಅವಶ್ಯಕವೋ ಅಷ್ಟು ಪದಾರ್ಥಗಳ ಸಂಪರ್ಕವನ್ನು ಬೆಳೆಸಿಕೋ. ಅನಾವಶ್ಯಕವಾದ ಸಂಪರ್ಕಗಳನ್ನು ಬೆಳೆಸಿದಷ್ಟು ದುಃಖದ ಬೀಜವನ್ನು ಮನಸ್ಸಿನಲ್ಲಿ ಬೆಳೆಸಿಕೊಂಡಂತಾಗತ್ತೆ. ಇವೆರಡನ್ನ ಮಾಡಿದರೆ ನಮ್ಮ ಸಂಕಲ್ಪ ಕಾರ್ಯರೂಪಕ್ಕೆ ಬರುತ್ತದೆ ಅಂತ ಶ್ರೀಕೃಷ್ಣ ಈ ಸಮಸ್ಯೆಗೆ ಕೊಟ್ಟ ಪರಿಹಾರ. ಇನ್ನೊಂದು, ನಮ್ಮ ಸಂಸಾರದಲ್ಲಿ ಬರುವ ಕಿರಿಕಿರಿಗಳು. ಹೆಂಡತಿ ಸಂಕಲ್ಪ ಮಾಡ್ತಾಳೆ ಇವತ್ತಿಂದ ಯಜಮಾನರಿಗೆ ಏನು ಅನ್ಕೊಡುದು ಅಂತ, ನಾಳೆ ಬೆಳಿಗ್ಗೆ ಎಳೆದ ಕೂಡಲೇ ಏನೋ ಒಂದು ವಕ್ರ ಮಾತಾಡ್ತಾರೆ ಅವರು ಆಫೀಸಿಗೆ ಹೋಗೋ ಗಡಿಬಿಡಿಯಿಂದ, ಏನ್ರೆ ನಿಮ್ಗೆ ಹೇಳಿದ್ ಬುದ್ಧಿಲ್ಲ ಅಂತ, ಇವತ್ತಿನ ಸಂಕಲ್ಪ ಎಲ್ಲ ಬಿದ್ದು ಹೋಗುತ್ತೆ. ಹೀಗೆ ಹಿರಿಯರ ಬಗ್ಗೆ, ಮಕ್ಕಳ ಬಗ್ಗೆ ಇರಿಟೇಷನ್ಸ್ ಸಂಸಾರದಲ್ಲಿ ನಮ್ಮ ಮನಸ್ಸು ಮೀರಿ ಅದಕ್ಕೆ ಪ್ರತಿಸ್ಪಂದಿಸ್ತೇವೆ, ನಾವು ಅಶಾಂತಿಯನ್ನು ಅನುಭವಿಸ್ತೇವೆ. ಏನು ಮಾಡಿದ್ರೂ ನಮ್ಮತನವನ್ನು ನಮಗೆ ಎಲ್ಲಕ್ಕಾಗೋದಿಲ್ಲ. ಶ್ರೀಕೃಷ್ಣ ಇದು ಹೇಳಿದ್ದು ಅರ್ಜುನನಿಗೆ. ಆತ ಒಂದು ಮಾತು ಹೇಳದ, ಮಿಥ್ಯೈವ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಕ್ಷಸಿ. ನಾನು ಯುದ್ಧ ಮಾಡೋದಿಲ್ಲ ಅಂತ ಕೈಕಟ್ಟಿ ಕುಳಿತಿದ್ದೆ ಅರ್ಜುನ, ನೀನು ಯುದ್ಧ ಮಾಡ್ತಿ, 18 ದಿವಸ ಸಂಗ್ರಾಮ ಆಗತ್ತೆ, ನೀವು ಗೆಲ್ತೀರಿ ಅಂತ ನಾನು ಜಾತಕ ಬರೆದಾಗಿದೆ ಅಂತ. ಅದು ಪ್ರಕೃತಿ, ಅದು ಸ್ವಭಾವ. ಒಬ್ಬ ಮನುಷ್ಯನ ಸ್ವಭಾವ ಏನಿದೆಯೋ ಅದನ್ನ ತಿದ್ದಕ್ಕಾಗೋದಿಲ್ಲ. ಹಾಗಾದ್ರೆ ಗೀತೆ ಏನು ಪರಿಹಾರ ಕೊಡುತ್ತೆ ನಮ್ಮ ಸಾಂಸಾರಿಕ ಸಮಸ್ಯೆಗಳಿಗೆ? ಏನು ಪರಿಹಾರ ಕೊಡುತ್ತೆ ಅಂದ್ರೆ, ಆ ಸ್ವಭಾವಕ್ಕೆ ನೀನು ಅಡ್ಜಸ್ಟ್ ಆಗೋ ಅಂತ ಅನ್ನ ಪರಿಹಾರವನ್ನ ಕೊಡುತ್ತೆ. ಕೆಲವರ ಸ್ವಭಾವವನ್ನು ಏನು ಮಾಡಿದ್ರೂ ತಿದ್ದಕ್ಕಾಗೋದಿಲ್ಲ. ಹೀಗಾಗಿ ಬೆಂಕಿ ತಣ್ಣಗಿರಬೇಕು ಅಂದ್ರೆ ಅದು ಅಸಾಧ್ಯವಾದ ಮಾತು. ಆ ಸ್ವಭಾವಕ್ಕೆ ಒಗ್ಗಿಕೊಂಡು ನಮ್ಮ ಮನಸ್ಸಿಗೆ ಹೆಚ್ಚಿನ ತಾದಾತ್ಯವನ್ನು ಅಲ್ಲಿ ಕೂಡಿಸಿಕೊಳ್ಳದೆ ಅದು ಅವನ ಸ್ವಭಾವ ಅಂತ ಬಗೆದುಕೊಳ್ಳೋದು ಏನಿದೆಯೋ, ಇದು ನಮ್ಮ ಸಾಂಸಾರಿಕ ಅನೇಕ ಸಮಸ್ಯೆಗೆ ಕೊಂಡುಕೊಳ್ಳಬಹುದಾದ ಒಂದು ದೊಡ್ಡ ಪರಿಹಾರ ಅಂತ ಶ್ರೀಕೃಷ್ಣ ಸಹಸ್ವ ತಾಂತಿತಿಕ್ಷಸ್ವಭಾರತ. ಕೆಲವು ಸಂದರ್ಭಗಳನ್ನ ನೀನು ಸಹನೆಯಿಂದ ಸಹಿಸಿಕೋ, ಅದು 4 ದಿವಸಕ್ಕೆ ನಿನಗೆ ಒಗ್ಗಿ ಹೋಗ್ತದೆ. ಈ ಸಮಸ್ಯೆಗೆ ಪರಿಹಾರವನ್ನು ಶ್ರೀಕೃಷ್ಣ ಸ್ಥೂಲವಾಗಿ ತಿಳಿಸ್ತಾನೆ ಹೊರತು ಗೀತೆಯ ಎಲ್ಲ ಸಮಸ್ಯೆಗಳಿಗೆ, ಸಾಂಸಾರಿಕ ಸಮಸ್ಯೆಗಳಿಗೆ ಪರಿಹಾರ ಇದೆ ಹೌದು. ಆದರೆ ಪರಿಹಾರ ಇದೆ ಅಂದ್ರೆ ಇವತ್ತು ವೈದ್ಯರಲ್ಲಿ ಹೋಗಿ ಒಂದು ಪಿಲ್ಸ್ ತಗೊಂಡ ಕೂಡಲೇ ನನ್ನ ತಲೆನೋವು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡು ಗೀತೆಯ ಬಳಿಯಲ್ಲಿ ನಾಳೆ ನನ್ನ ಸಂಸಾರದ ಸಮಸ್ಯೆ ಪರಿಹಾರ ಆಗಬೇಕು ಅಂದ್ರೆ ಅದಷ್ಟು ಸುಲಭವಾಗಿ ಪರಿಹಾರ ಕೊಡುವಂತಹ ಪರಿಹಾರ ಕೃಷ್ಣನನ್ನೂ ಇಲ್ಲ. ಅದಕ್ಕೆ ನಮ್ಮ ಹೃದಯ ಸಿದ್ಧವಾಗಬೇಕು ಅನ್ನೋದು ಪ್ರಾಯ ಕೃಷ್ಣ ಕೊಟ್ಟ ಪರಿಹಾರ ಅಂತ ನಾನು ಅನ್ಕೊಂಡಿದ್ದೇನೆ. ಶ್ರೀಪಾದಂಗಳವರು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ, ಅವರ ಮುಂದೆ ನಾವೇ ಪರಿಹಾರ ಹೇಳಿಬಿಡುತ್ತೇವೆ ಅಂತ ಧಾರ್ಢ್ಯದಿಂದ ನಾವು ಖಂಡಿತ ನಿಂತುಕೊಂಡಿಲ್ಲ. ನಾವು ತಿಳಿದ ಸೀಮಿತ ಉತ್ತರವನ್ನ ಅವರ ಮುಂದೆ ಇಡುತ್ತೇವೆ. ತಮಗೆ ಸಮರ್ಥವಾದ ಮಾರ್ಗದರ್ಶನವನ್ನು ಕೊಡೋದಕ್ಕೆ ಶ್ರೀಪಾದಂಗಳವರು ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಪ್ರಶ್ನೆ ಏನು ಅಂತ ಮುಂದೆ ನೋಡೋಣ.
ಮುಂದೆ ಸಂವಾದ ನಡೆಯುತ್ತೋ ಇಲ್ಲೋ ಅನ್ನೋದು ಮುಂದಿನ ಪ್ರಶ್ನೆ. ಆದರೆ ಸಮಯದ ಒತ್ತಡದಿಂದ ಪಾಂಡವರಲ್ಲಿ ಪಾಂಡವರು 5 ಜನ, ಕೌರವರು 100 ಜನ, ಹಾಗೆ ಪ್ರಶ್ನೆಗಳು 100. ಸಿದ್ಧ ಮೂಲಭೂತ ಸಿದ್ಧಾಂತಗಳು ಇಷ್ಟೇ ಅಂತ ತೀರ್ಮಾನ. ಆದ್ರಿಂದ ಮೂಲಭೂತ ಸಿದ್ಧಾಂತಗಳಿಂದಲೇ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನು ನಾವು ಪಡೆಯಬೇಕು. ಆದ್ದರಿಂದ ಪ್ರಶ್ನೋತ್ತರಗಳನ್ನ ನಮ್ಮ ನಮ್ಮ ಜೇಬಿನಲ್ಲೇ ಇಟ್ಟುಕೊಂಡು ಮುಂದಿನ ಗೀತಾ ಜಯಂತಿಯಲ್ಲಿ ಆ ಪ್ರಶ್ನೆಗಳನ್ನ ಉತ್ತರಗಳನ್ನು ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಸಜ್ಜುಗೊಳಿಸಬೇಕಾಗಿದೆ. ಈಗ ಪರಮ ಪೂಜ್ಯರಾದ ಶ್ರೀ ವಿಶ್ವನಂದನ ತೀರ್ಥ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಆಶೀರ್ವಚನ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ.
ಲಕ್ಷ್ಮೀ ನಾರಾಯಣಂ ವಂದೇ ತದ್ಭಕ್ತ ಪವರೋಹೇಯ ಶಿವನಾಂದ ತೀರ್ಥಾಖ್ಯೋ ಗುರುಸಂಚ ನಮಾಮ್ಯಹಂ.